சிருஷ்டிஸ்தித்யப்யேஹாநீதிர்ஷிதமோபந்தமோக்ஷாஸ்யயஸ்மாத் அஸ்ய ஸ்ரீ ப்ரஹ்ம ருத்ர ப்ரஹுதி சுர நர த்வீஷ சத்ருாத்மகஸ்ய விஷ்ணுர்வ்யஸ்தா ஸமஸ்தாஹ சகல குணநிதி சர்வதோஷ வ்யபேத பூர்ணானந்தோ அவ்யயோ யோ குருரபி பரமஹ சிந்தயேதம் மகாந்தம். ஏனாய்த்தோ இப்பத்தோ இப்பத்தொந்து ஆகித்து நஸ்வப்ன ஜாக்ரன் நச்ச தத் சுஷுப்தம் நகன் ஜலம் பூர நிலோக்னிரர்க்கஹ சுஷுப்தவ சூன்யவத பிரதர்க்கியம் தன்மூலபூதம் பதமாமனந்தி. ஆக யாவ அவஸ்தைகளில் சூரியச்சந்திராதிகளில் வாயு மதராதி யாவ யாவதும் இல்லாக அது பிரளய காலத ஸ்திதி. அது லய பிராகிருதிகோ ஹேஷ பிரபுருஷா வியக்தயோர் யதா சக்தய சம்பிரலீயந்தே விவசாக கால விப்ளுதாக லயா பிராகிருதிகோ ஹி ஏஷா. இது பிராகிருதிகலய பிரகிருதியலய, இது வந்து பிரகிருதியலய ஆ ஸ்டேஜல்லிதே. புருஷ அவ்வக்தையோர் யதா சக்தய சம்பிரலீயந்தே. ஆக புருஷனாத பகவந்த மற்ற அவ்வக்தத்துவ எரடு ஏன் தம்ம சக்தியன்ன பிரகட மாடோதில்ல, சக்தி இது ஏன் மாட தோர்சோதில்ல. அதில் விவசாக கால வித்ருதாக, யாக்கே காலக்கு அனுகுணவாகி பரமாத்மா மகாலட்சுமி இப்ரூ சக தம்ம சாமர்த்தியவன்னு தோர்ஸ்தே இருந்த அலயக்கு அவகாசம் கொட்டந்தே ஆயிடு. காலாக்கிய பரமாத்மஸ்வரூப முக்துவா லயம் நிரசலே இது யதா யஸ்மின் லயே கால வித்ருதாக காலேன சமாப்த ஜீவனாவதயா அத்தேவ விவசாக ஹரியதீனாக புருஷ அவ்வக்தயோ பிரம்ம பிரகிருத்தியோ சக்தயா பிருத்திவியாதயா சம்பிரலீயந்தே சம்பிரலீயந்தே லீயந்தே சம்பிரலீயந்தே அபிவக்தவாகுவதில்ல ஏஷா லயா பிராகிருத்தோஹி நாம இது சேஷா. இதுக்கு பிராகிருத்தலய அந்த கரீத்தார். பிரகிருத்தியே லயவாகத்தக்கந்த கால இது. புத்தி இந்திரிய அர்த்த ரூபேண ஜானம் பாதி ததாசிரயம் அன்வய வதிரேகாபியாஸ்து யத்தி இந்திரிய அர்த்த ரூபேண புத்தி இந்திரிய அர்த்த ரூபேண ஜானம் பாதி ததாசிரயம் அன்வய வதிரேகாபியாம் ஆத்யந்தவத் அவஸ்துயத் சராச்சரே அவசிஷ்யமானம் கிம் தத்ராஹ புத்தி இதி. சராச்சரல் ஏன் உடையத்தே ஆக, சர அந்தரே சேத்தன பிரபஞ்ச அச்சர அச்சேத்தனகள் உடையோது யாவது அந்தரே ததா பிரலயே ஆஸ்ரீயத்தை அனேன சராச்சரேண இத்தாசிரயம் பிரபஞ்ச ஆதாரபூதம் ஜானம் நித்திய நிர்தோஷ ஜானாத்மகம் பிரம்மா. ஜான ஒழியுத்த அந்தரே பரமாத்ம ஜானமயனாத பரமாத்மா ஹாகே இத்தானே நோ சேஞ்ச். புத்தி இந்திரியார்த்த ரூபேண புத்தியா ஜானாத்மிகையா லட்சுமியா. இன்னும் புத்தி அந்த ஹேளிதரே மகாலட்சுமி லட்சுமி நாராயண் ரிப்ரே லட்சுமீ புஜாந்தரகத ஸ்வரதோபி சாக்ரே இப்ரிதாரு. ஜானஹேத்துத்வேன புத்தி சப்த வாச்சயா த்ரையா மத்தே வேதகளிவே முக்தஸ்ரேண்யாச்ச முக்தரிதாரு. அவர் ஏனாகில்ல வேதகளு நித்ய கால நித்ய தேச நித்ய மகாலட்சுமி நித்ய நாராயண நித்ய எல்ல நித்ய பிட்டு உழுதோரம் பிட்டு உழுதோரெல்ல ஏனாதரோ அநித்யா. சக்ஷுராதி இந்திரிய விஷய சௌந்தர்யாதிசயேன பாதி ஜோதி ரூபேண வர்த்ததே. ஆக சக்ஷுராதி இந்திரியர்களிகே விஷயவாத சௌந்தர்யாதிகளேனிவே அவிஷ்ணு கூட அல்ல ஹாகே உள்கொண்டு அவக்கு அஃபெக்ட் ஆகில்ல. கதங்காரம் வர்த்ததே இது தத்ராஹ அன்வய வதிரேகாபியாமிதி ஹேகிவே அந்த அன்வய வதிரேகதிந்த ஏனாகந்திர பிரபஞ்ச சத்பாவ அசத்பாவாபியாம் காலாபியாம் வர்த்ததே இது. மத்தியெல்ல பிரபஞ்சாதிகளும் இதுவு யாவது கூட காணத்தா இல்ல. ஆ ஸ்திதி இது எல்ல இரோ ஸ்திதி வந்து யாவது இல்லதே இரோ ஸ்திதி வந்து அன்வய காலத்தில் எல்ல இது. பழைய காலத்தில் யாவதும் இல்ல. யத்வா புத்தீந்திரியாத்மக தேகாக்காரேண புத்திவான் மனோவா மனோவான் இது ஸ்ருதேஹே அனேன சம்விதேவ பரிதோ விராஜதே இது பூர்வாச்சாரிய வச்சனாத் ஞாத்ருக்னே விவர்ஜிதம் ஜானம் இது வியாக்கியானம் பிரத்யுக்தம். வேறு ஒரு வியாக்கியானம் பரித்தார். இதுக்கே சம்விதேவ பரிதோ விராஜதே இது பூர்வாச்சாரிய வச்சனாத் ஞாத்ருக்னே விவர்ஜிதம் ஜானம். ஆ ஜான மாத்திரம் இருத்தே, தெளியனும் இல்ல தெளியல்பட வஸ்துவும் இல்ல, ಬರೀ ಜ್ಞಾನ ಇರುತ್ತೆ ಅಂತ ಹೇಳ್ತಾರೆ. ಅದು ಉತ್ತರ ಏನಂತ ಕೊಟ್ಟಿದ್ದಾರೆ ಆಚಾರ್ಯರು? ಬರೀ ಜ್ಞಾನ ಮಾತ್ರ ಇರುತ್ತೆ ಅಂತ ಹೇಳಿ ಏನೋ ಹೇಳ್ಬೇಕು. ಅದಕ್ಕೆ ಜ್ಞಾನ ಯಾವಾಗಲೂ ಏನಾಗಿರಬೇಕು? ಜ್ಞಾತೃ ಇರಬೇಕು, ಜ್ಞೇಯ ಇರಬೇಕು. ಜ್ಞಾತೃ ಜ್ಞೇಯ ವಿವರ್ಜಿತವಾದ ಜ್ಞಾನಕ್ಕೆ ಅರ್ಥನೇ ಇಲ್ಲ. ಅದರಿಂದಾಗಿನೇ ಅವನು ಜ್ಞಾತೃ ಇಲ್ಲ ಅಂತಾನೆ. ತಿಳಿಯೋನು ಯಾವನೂ ಇಲ್ಲ, ತಿಳಿಯಲ್ಪಡಬೇಕಾದ ವಸ್ತು ಯಾವುದೂ ಇಲ್ಲ, ಜ್ಞಾನ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅರ್ಥ ಏನು? ಅದಕ್ಕೆ ನಾನು ಎಲ್ಲ ಓದಿದ್ದೆ ಬಾಯನ್ನು ಎಲ್ಲ ಗೊತ್ತಿದೆ ಅಂತ. ಏನು ಗೊತ್ತಿದೆ ಅಂದರೆ ಎಲ್ಲ ಗೊತ್ತಿದೆ, ಆ ವಿಷಯ ಯಾವುದು ಹೇಳೋದಿಲ್ಲ. ಅದು ಗೊತ್ತಾಯ್ತಾ? ಏನು ಅರ್ಥ ಅದಕ್ಕೆ? ಅರ್ಥ ಆಯ್ತು. ಯಾವ ವಿಷಯದಲ್ಲಿ ನಿನಗೆ ಗೊತ್ತಿದೆ ಅಂತ ಹೇಳ್ಬೇಕೋ ಬೇಡೋ, ಅದಿಲ್ಲೇ ಇಲ್ಲ. ಇವ್ರು ಇಂಥ ಜ್ಞಾನ ಒಪ್ಪಬೇಕಂತವ್ರು. ಅನೇ ನಾ ಸಾಗಿದ್ರೆ ಶಶವಿಷಾಣ ಇದೆ, ಎಂಥ ಜ್ಞಾನ ಇದೆ, ಅದ್ಭುತ ಜ್ಞಾನ. ಅದಕ್ಕೆ ಯಾತಕ್ಕೆ ತಿಳಿಬಡಿಕೆ ಇಲ್ಲ, ತಿಳಿಯಪಡೋ ವಸ್ತುನೂ ಇಲ್ಲ, ಅದೇನಾಯ್ತು ಅಲ್ಲಿ? ದೊಡ್ಡ ಜ್ಞಾನಿ ಆಗಿಬಿಡ್ತಾನಷ್ಟೆ. ಅನೇನ ಇತಿ ವ್ಯಕ್ತಿ ವ್ಯಾಖ್ಯಾನಂ ಪ್ರತ್ಯುಕ್ತ. ಭಾಗವತಾದಿ ಗ್ರಂಥಗಳಲ್ಲಿ ಅದ್ವೈತ ಹೇಳೋದಕ್ಕೋಸ್ಕರ ಇಂಥ ವ್ಯಾಖ್ಯಾನ ಬರೋದು ಜನಗಳಿಗೆ. ಭಾಗವತ ಹೇಳ್ತೇವೆ ಅಂತಲೇ ದಾರಿ ತಪ್ಪಿಸ್ತಾರೆ, ಅದಕ್ಕೆ ಖಂಡನೆ ಮಾಡಿಕೊಳ್ಳ್ರು. ತಾದೃಶ ಜ್ಞಾನಸ್ಯ ಪಾಷಾಣ ಕಲ್ಪತ್ವೇನ ಹೇಯತ್ವ. ಅದಕ್ಕೆ ಕಲ್ಲಿದ್ದ ಹಾಗೆ ಅಂತ ವಸ್ತು ಏನದು ಕಲ್ಲು, ಕಲ್ಲಿಗೆ ಏನಿದೆ ಜ್ಞಾನ ಇದೆ ಅಂತ ಹೇಳೋದು. ಏನು ಗೊತ್ತಿದೆ? ಏನು ಗೊತ್ತಿಲ್ಲ. ಯಾವ ವಿಷಯ ಗೊತ್ತಿ? ಯಾವ ವಿಷಯನೂ ಗೊತ್ತಿಲ್ಲ. ಕಲ್ಲು ಅದೇ ಭಾರಿ ಸರ್ವಜ್ಞ ಅಂತ ಹೇಳಿದ್ರೆ ಹಾಗೆ ಹಾಗೆ. ಅದಕ್ಕೆ ಪಾಷಾಣ ಕಲ್ಪತ್ವೇನ ಜಡ ಪದಾರ್ಥ ಇದ್ದಾಗ ಅಂತ ಪದ ಏನು ಮಾಡಬೇಕು ಅದಕ್ಕೆ ಹೇಯ ಅಂತ ಮಾತಾಡೋದು. ಏನಂತಾರೆ? ಉಚ್ಚ ಅಂತಾರೆ. ನಾಸದಾಸೀತಿ ಇತರ ವಸ್ತು ನಿಷೇಧಾತ್ ಧಾತ್ರಾದಿ ಸದ್ಭಾವ ಕಥಭತ್ರಾಹ ಆದ್ಯಂತವದಿತಿ. ಆಗ ಒಂದು ಪ್ರಶ್ನೆ ಬಂತು. ನಾಸದೀಯ ಸೂಕ್ತ ಅಂತಿದೆ ವೇದದಲ್ಲಿ. ನಾಸದಾಸೀತ್ ನೋ ಸದಾಸೀತ್ ತದಾನೀಮ್ ಅಂತ ವಾಕ್ಯ ಇದೆ. ಸೊ ಯಾವುದೂ ಇಲ್ಲ ಅಂತ ಹೇಳಿರೋದ್ರಿಂದ ಬ್ರಹ್ಮಾದಿಗಳು ಇಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂತ ಕೇಳಿದ. ಅದು ಉತ್ತರ ಕೊಡ್ತಾರೆ, ಸರಿಯಲ್ಲ. ಆದ್ಯಂತವದಿತಿ ಯತ್ ಶರೀರ ಯೋಗ ವಿಯೋಗವತ್ ತದ್ ಅವಸ್ತು ಅಸ್ವತಂತ್ರಂ. ಅಲ್ಲಿ ಅವಸ್ತು ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಅಸ್ವತಂತ್ರವಾಗಿ ಮಾತ್ರ ಇದೆ. ಯಾವಾಗಲೂ ಅಸ್ವಾತಂತ್ರ್ಯ ಇದೆ ಆಗ ಕ್ಲಿಯರಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ಅಸ್ವಾತಂತ್ರ್ಯ ನಮಗೆ ಗೊತ್ತಾಗೋದು, ನಮಗೆ ಅಸ್ವಾತಂತ್ರ್ಯ ಯಾವಾಗಲೂ ಇದೆ, ಕೈಕಾಲು ಮುರಿದಾಗ ಭಾರಿ ಕ್ಲಿಯರಾಗಿ ಗೊತ್ತಾಗುತ್ತೆ ಹೊತ್ತಾನೆ. ಕೆಲವೊಮ್ಮೆ ಹೆಲ್ಪ್ಲೆಸ್ನೆಸ್ ಅಂತ ಫೀಲ್ ಮಾಡ್ತೀವಿ. ಕೆಲವು ಸರ್ತೆ ನೋಡಿದ್ರ ಇಟ್ಟಿದ್ದ ಕೈ ಬಿಟ್ಟಿದ್ದೆಲ್ಲ ಚಿನ್ನ, ಸೋಲೇ ಇಲ್ಲ ಅಂತ ಓಡಾಡ್ತಿರ್ತಾನೆ. ಅವಾಗೇನ ಅರ್ಜುನಿಗೆ ಹಾಗಾಗಿತ್ತು, ಸೋತೆ ಏನಾಯ್ತು? ಯಾವಾಗ ಕೃಷ್ಣ ಪರಂಧಾಮ ಕೊಟ್ಟ ತಕ್ಷಣ ಯಾರಿಗೋ ಸೋತ್ಬಿಟ್ಟ, ಎಕ್ಸ್ವೈಜೆಡ್ಗಳಿಗೆ ಸೋತ್ಬಿಟ್ಟ. ಆ ದೃಷ್ಟಿಯಿಂದ ನಮಗೆ ಅಸ್ವಾತಂತ್ರ್ಯ ಯಾವಾಗಲಿದ್ದರೂ ಕೂಡ ಅನುಭವ ಬರಲಿಕ್ಕೆ ಏನು ಬೇಕೋ ಕೆಲವು ಪ್ರಸಂಗಗಳು ಬೇಕು. ಆ ಕಾಲದಲ್ಲಿ ಏನಾಗಿದೆ? ಈಗ ಯಾರು ಕೂಡ ಏನಾಗಿಲ್ಲ, ಅಸ್ವತಂತ್ರ ಅಲ್ಲ, ಆಕ್ಟಿವೇಟ್ ಆಗಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಅದು ಅವಸ್ತು ಅಂತ ಕರೀತಾರೆ ಹೊರತು ನಾನ್ ಎಕ್ಸಿಸ್ಟೆಂಟ್ ಎಂಬ ಅರ್ಥಲ್ಲ. ಯದಾದೋ ವಂತೇ ಚ ವರ್ತಮಾನಂ ಲಕ್ಷ್ಮ್ಯಾದಿ ತತ್ವಂ ತದಪಿ ಅಸ್ವತಂತ್ರಂ. ಆ ಮಹಾಲಕ್ಷ್ಮಿಯಿಂದ ಹೇಳಿ ಎಲ್ಲರೂ ಅಸ್ವತಂತ್ರ ತತ್ವಗಳು ಅಂತ ಇನ್ನು ಕ್ಲಿಯರ್ ಗೊತ್ತಾಗ್ತಾ ಇದೆ. ಯದಾದಿ ನಿಧನ ಯುಕ್ತಂ ಉತ್ಪತ್ತಿ ನಾಶವತ್ ತದ್ ವಸ್ತುನೋ ಬ್ರಹ್ಮಣೋ ವ್ಯತಿರಿಕ್ತಂ ನಭವತಿ ತದಧ್ಯಸ್ತತ್ವೇನ ತಜ್ಞಾನೇನ ಲೀಯತೆ ಇತಿ ಜನ್ಮತಂ ತದಾಸುರಂ. ಇಲ್ಲಿ ತಪ್ಪರ್ಥ ಬರೀತಾರೆ ಕೆಲವರು. ಯತ್ ಅನಾದಿ ನಿಧನ ಯುಕ್ತಂ, ಯಾವ ಆದಿ ನಿಧನ ಯುಕ್ತಂ, ಯಾವುದಕ್ಕೆ ಆದಿ ಇದೆ ಮತ್ತು ನಾಶ ಇದೆ, ಉತ್ಪತ್ತಿ ನಾಶ ಇದೆ, ತದ್ ವಸ್ತುನೋ ಬ್ರಹ್ಮಣೋ ವ್ಯತಿರಿಕ್ತಂ, ಅದೆಲ್ಲ ಬ್ರಹ್ಮನಿಂದ ಭಿನ್ನವಾದದ್ದು. ಆದರೆ ಪ್ರಳಯ ಕಾಲದಲ್ಲಿ ಯಾವುದು ಇರೋದೇ ಇಲ್ಲ ಅಂದರೆ ಬ್ರಹ್ಮನಿಂದ ಭಿನ್ನವಾದ ವಸ್ತು ಯಾವುದೂ ಪ್ರಳಯ ಕಾಲದಲ್ಲಿರೋದಿಲ್ಲ. ಅದೇನರ್ಥ? ಬರೀ ಅದ್ವೈತ ಮಾತ್ರ ಉಳ್ಕೊಳ್ಳುತ್ತೆ ಅಂತ ಅರ್ಥ ಬರೋದು. ತದ್ ಅಧ್ಯಸ್ತತ್ವೇನ ತಜ್ಞಾನೇನ ಲೀಯತೆ, ಅದು ಭ್ರಾಂತ ಜ್ಞಾನವಾದ್ದರಿಂದ ಈ ಜ್ಞಾನದಿಂದ ಹೋಗುತ್ತೆ ಅಂತ ಅರ್ಥ ಬರೀತಾರೆ. ಇದು ಸರಿಯಲ್ಲ ಅಂತ ಅಷ್ಟೇ ಹೇಳಲಿಲ್ಲ. ತದ್ ಆಸುರಂ, ಇದು ಆಸುರ ಮಾತ ಅಂತ ಖಂಡನೆ ಮಾಡಿದೆ. ತದುಕ್ತಂ, ಇದಕ್ಕೆ ಆಚಾರ್ಯ ಕೊಟ್ಟ ತಾತ್ಪರ್ಯದ ವಾಕ್ಯ ಇದು. ಜೀವ ವಿಷ್ಣೋರ ಭೇದಶ್ಚ ದೇಹಯೋಗ ವಿಭೋಜನೆ ವಿಷ್ಣೋರ್ ದುಃಖವಣಿತ್ವಾದಿ ಪರಾಭಾವ ಪರಾಭಾವಸ್ತಥೈವ ಚ ಅಸ್ವಾತಂತ್ರಂಚ ವೇದಾದೌ ಉಕ್ತವತ್ ಭಾಸತೆ ವಿಭೋಃ ಕ್ವಚಿತ್ ಕ್ವಚಿತ್ ವಿಮೋಹಾಯಾತ ಇತ್ಯಾದಿ ನಾಂ ದುರಾತ್ಮನಾಂ ಇತಿ. ಕೆಲವೊಮ್ಮೆ ಇಂಥ ಶ್ಲೋಕ ಯಾಕೆ ಬರೀತಾರೆ ಸುಮ್ಮನೆ? ಅವರಿಗೆ ಒಂದು ಅರ್ಥ ಬರೆಯೋ ಚಾನ್ಸ್ ಇರೋ, ಯಾತಕ್ಕೆ ಬರೀತಾರೆ ಅಂದರೆ ಅವಸರ ಮೋಹನಕ್ಕೆ ಹಾಗೆ ಬರೀತಾರೆ. ಇವರು ಅದನ್ನು ಯೋಚನೆ ಮಾಡದೆ ಹಾಗೆ ತಿಳ್ಕೊತಾರೆ, ಅಪೇರೆಂಟ್ ಮೀನಿಂಗ್ ತಿಳ್ಕೊಂಡು ತಪ್ಪರ್ಥ ಬರೀತಾರೆ. ಸರಿಯಾಗಿ ಯೋಚನೆ ಮಾಡಿದವರಿಗೆ ಅದು ಅಂತ ಅರ್ಥ ಆಗೋದಿಲ್ಲ. ಜೀವ ವಿಷ್ಣುವರ ಭೇದಶ್ಚ, ಕೆಲವೊಮ್ಮೆ ಓದ್ದಾಗ ಏನಂತ ಕಾಣಿಸುತ್ತೆ? ಜೀವ ವಿಷ್ಣುವರ ಭೇದಶ್ಚ, ಜೀವ ಜೀವ ಬ್ರಹ್ಮ ಅಭೇದ ಕಂಡ ಕಾಣಿಸುತ್ತೆ. ದೇಹಯೋಗ ವಿಯೋಜನೆ ಮತ್ತು ದೇಹಯೋಗ ದೇಹ ವಿಯೋಜ, ವಿಷ್ಣುವಿಗೆ ಹುಟ್ಟಿದೆ ಸಾವಿದೆ ಅನ್ನೋ ಕೆಲವು ಮಾತುಗಳು. ವಿಷ್ಣುವ್ರ ದುಃಖ ವ್ರಣಿತ್ವಾದಿ, ವಿಷ್ಣುವಿಗೆ ದುಃಖ ಇದೆ, ಗಾಯ ಆಗುತ್ತೆ. ಮಹಾಭಾರತದಲ್ಲಿ ಭೀಷ್ಮರು 10 ಬಾಣ ತಗೊಂಡು ಕೃಷ್ಣ ಹಣೆಗೆ ಹೊಡೆದ್ರಂತೆ, ರಕ್ತ ಚಿಮ್ಮಿ ಹೋಯಿತು ಅಂತ ಹೇಳಿಬಿಡ್ತಾರೆ, ಗಾಯ ಆಯಿತು ಅಂತೇಳಿ. ಆ್ಯಕ್ಚುಲಿ ಏನಿಲ್ಲ, ಗಾಯ ಇಲ್ಲ, ಏನಿಲ್ಲ, ನೋಡೋಕೆ ಕಾಣಿಸ್ತಾ ಇದೆ. ಅವೆಲ್ಲ ಅನುಸರ ಮೋಹನಕ್ಕೆ. ಪರಾಭಾವ ಅಂದರೆ ಸೋಲು. ಪರಶುರಾಮದೇವರು ತೋತರು ಯಾರಿಗೆ? ರಾಮದೇವರಿಗೆ. ಭೀಷ್ಮಾಚಾರ್ಯ ಸೋತರು. ಅವೆಲ್ಲ ಏನವು? ಅಸುರ ಮೋಹನಕ್ಕೆ ಹೇಳಿರೋದು. ಅಸ್ವಾತಂತ್ರ್ಯಂಚ ವೇದಾದೌ ಉಕ್ತವದ್ಭಾಸತೆ ವಿಭೋಹೋ ಮತ್ತು ಅಸ್ವಾತಂತ್ರ್ಯ, ಇವೆಲ್ಲವೂ ಕೂಡ ವೇದಾದಿಗಳಲ್ಲಿ ಹೇಳಿದಂತೆ ಕಾಣಿಸುತ್ತೆ. ಯಾತಕ್ಕೆ? ಕ್ವಚಿತ್ ಕ್ವಚಿತ್ ವಿಮೋಹ ಯಾತ ಇತ್ಯಾದೀನಾಂ ದುರಾತ್ಮನಾಂ. ದುರಾತ್ಮರಾದ ದೈತ್ಯರಿದ್ದಾರಲ್ಲ, ಅವರಿಗೆ ಮೋಹನ ಉಂಟು ಮಾಡಬೇಕು ಅಂಥೇಳಿ ದೇವರಲ್ಲಿ ಭಕ್ತಿ ಬರಬಾರ್ದು. ಅವರಿಗೆ ಭಕ್ತಿ ಬರ್ಕೊಡೋದು ಅಕಸ್ಮಾತ್ ಸ್ವಲ್ಪ ಬಂದಿದ್ರೆ ಹೋಗಿಬಿಡ್ಬೇಕು. ಆ ರೀತಿ ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ ದುರಾತ್ಮನಾಂಬಿತಿ ಏತವರ್ಥಂ ಸೋದಾಹರಣ ಮಹಾ ದೀಪ ಇತಿ. ಹಿಂದೆ ಹೇಳಿದ್ರನ್ನ ಉದಾಹರಣೆ ಕೊಟ್ಟು ಹೇಳ್ತಾರೆ. ದೀರ್ಘ ದೀಪಶ್ಚಕ್ಷುಶ್ಚ ರೂಪಂಚ ತೇಜಸೋ ನ ಪೃಥಕ್ ಭವೇತ್ ಏವಂ ಧೀಹಿ ಸ್ವಖಾನಿ ಮಾತ್ರಾಶ್ಚ ನ ಶುರಪ್ಯುತ ಮಾರುತಾತ್. ದೀಪ ಚಕ್ಷುಶ್ಚ ರೂಪಂಚ ತೇಜಸೋ ನ ಪೃಥಕ್ ಭವೇತ್. ದೃಷ್ಟಾಂತ ಏನು, ದೀಪ ಇದೆ, ಆಮೇಲೆ ಕಣ್ಣಿದೆ, ಒಂದು ರೂಪ ಇದೆ, ಮೂರು ಕೂಡ ತೇಜಸ್ಸಹ ನ ಪೃಥಕ್ ಭವೇತ್. ಅವೆಲ್ಲ ಏನು ತೇಜಸ್ಸೇ, ಬೇರೆ ಅಲ್ಲೇ ಇಲ್ಲ. ಆದರೂ ಕೂಡ ಹೇಗೆ ದೀಪ ಚಕ್ಷುಸ್ಸು ರೂಪ ಅಂತ ಕರಿತೇವೋ ಹಾಗೆ, ಅಂದರೆ ದೀಪನೂ ಒಂದೇ, ಕಣ್ಣು ಒಂದೇ, ರೂಪನೂ ಒಂದೇ ಅಂತ ಅವನು ವಾದ. ಆ ರೀತಿ ಹೇಳಿದಕ್ಕೆ ಕಾಣಿಸುತ್ತೆ. ಆ ರೀತಿ ಅರ್ಥ ನೋಡಿದ್ರೆ ಎಲ್ಲ ಒಂದೇ. ಏವಂ ಧೀಹಿ ಖಾನಿ ಮಾತ್ರಾಶ್ಚ ನಶ್ಚುರಪ್ಯುತ ಮಾರುತ. ಆ ಸಮಯದಲ್ಲಿ ಇದು ದೀಪ, ಇದು ಕಣ್ಣು, ಇದು ರೂಪ ಅಂತಕ್ಕಂಥ ವಿವೇಚನೆ ಇಲ್ಲ, ಬುದ್ಧಿ ಇಲ್ಲ, ಖಾನಿ ಇಂದ್ರಿಯಗಳಿಲ್ಲ, ಮಾತ್ರಾಶ್ಚ ತನ್ಮಾತ್ರಗಳಿಲ್ಲ, ನಶ್ಚುರಪ್ಯುತ ಮಾರುತ ಯಾವ್ಯಾವುದೂ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದು ಅದ್ವೈತ ಉಳಿತು ಅಂತ ಅರ್ಥ ಬರ ಮಾಡ್ತಾರೆ. ಅದು ಹಾಗೆ ಅರ್ಥ ಅಲ್ಲ. ಏತಮರ್ಥಂ ಸೋದಾಹರಣ ಮಹಾ ದೀಪ ಇದೆ. ದೀಪಾಧಿಕಂ ಜ್ಯೋತಿಷಃ ಜ್ಯಾತಿಷಃ ಆಗಿಬಿಟ್ಟಿದೆ. ಜ್ಯೋತಿಷಃ ತೇಜಃ ತಚ್ಛಕ್ತಿ ಮಂತರೇಣ ಪೃಥಕ್ ಸ್ವಾತಂತ್ರ್ಯೇಣ ಪ್ರಕಾಶಕಂ ನ ಭವೇತ್. ಇಲ್ಲಿ ಅರ್ಥ ಏನು ಅಂದರೆ, ದೀಪ ಇಲ್ಲ, ಕಣ್ಣಿಲ್ಲ, ರೂಪ ಇಲ್ಲ, ದೇವರ ಅನುಗ್ರಹ ಇಲ್ಲ, ನೋಡಿದ್ರೆ ಯಾವ ಇರೋದಿಲ್ಲ ಅಂತ ಅರ್ಥ. ಇವು ಯಾವುದಕ್ಕೂ ಭೇದ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಈ ಕರೆಂಟ್ ಇಲ್ಲ ಅಂದರೆ ಫ್ಯಾನು ಇಲ್ಲ, ಟ್ಯೂಬು ಇಲ್ಲ, ಯಾವುದೂ ಇಲ್ಲ ಅಂತಾರಲ್ಲ ಹಾಗೆ. ಇವು ಫ್ಯಾನು ಟ್ಯೂಬ್ಗಳಿಗೆ ಭೇದ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಸ್ವಯಂ ಪ್ರಕಾಶ ಶಕ್ತಿಯೇ ಇಲ್ಲ, ಕರೆಂಟಿಂದ ಮಾತ್ರ ಬೆಳಗುತ್ತೆ, ಪರಮಾತ್ಮ ಶಕ್ತಿ ತೋರಿಸೋದಿಲ್ಲ, ಯಾವುದು ಕೂಡ ಕಾಣೋದಿಲ್ಲ ಅಂತ ಅರ್ಥನೇ ಹೊರತು ಅವಳಿಗೆ ಭೇದ ಇಲ್ಲ ಅಂತ ಅರ್ಥ ಅಲ್ಲ. ಪೃಥಕ್ ಅಂದರೆ ಸ್ವಾತಂತ್ರ್ಯ ಅಂತ ಅರ್ಥ. ಪೃಥಕ್ ನ ಪೃಥಕ್ ಭವೇ, ಅವ್ರಿಗೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಏವಂ ಬುದ್ಧಾಧಿಕಮಪಿ ಮಾರುತಾನ್, ನಿಂತು ಫ್ಯಾನ್ ಇರುತ್ತೆ, ಕರೆಂಟ್ ಹೋಗಿರುತ್ತೆ, ಫ್ಯಾನ್ ಸ್ಟಾರ್ಟ್ ಆಯ್ತು, ಓ ಕರೆಂಟ್ ಬಂದು, ಕರೆಂಟ್ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಇದು ತಿರುಗೋ ಕೆಲಸ ಆಗ್ಬೇಕಾದ್ರೆ ಏನು ಬೇಕು, ಕರೆಂಟ್ ಬೇಕು. ತಿರುಗ್ತಾ ಇದೆ ಅಂದರೆ ಏನೇ ಅಂತ ಅರ್ಥ, ಕರೆಂಟ್ ಇದೆ ಅಂತ. ಅದೇ ತೇನವೇನ ತೃಣಮಪೇನ ಚಲ. ನಮಗೆ ಕರೆಂಟಿನ ಮಹಿತ್ವ ಗೊತ್ತಾಗಿದೆ, ದೇವರಿಲ್ಲದ ಹೋದ್ರೆ ಏನಾಗಲ್ಲ, ಏನೇನೂ ಆಗಲ್ಲ. ಫ್ಯಾನ್ ಅಪ್ಪೇನ ಚಲ, ತೃಣಮಪೇನ ಚಲ, ಅಲ್ಲಿ ಫ್ಯಾನು ತಿರುಗೋದು ಗೊತ್ತಿದೆ, ಆದರೆ ತೃಣ ಅಲ್ಗಾಳಕ್ಕೂ ಸಾಧ್ಯ ಇಲ್ಲ. ವಾಯುನ ವೈ ಗೌತಮ ಇತಿ ಸೇವಂ ಬುದ್ಧ್ಯಾಧಿಕಮಪಿ ಮಾರುತಾನ್ ಮುಖ್ಯ ಪ್ರಾಣಾದಪಿ ಪೃಥಕ್ ಜ್ಞಾನಜನಕ ಶಕ್ತಿಮನ್ನ. ಆ ಸಮಯದಲ್ಲಿ ವಾಯುದೇವರಿಂದ ಕೂಡ ಏನಾಗೋದಿಲ್ಲ, ಸಾಮಾನ್ಯ ವಾಯುದೇವರಿಂದ ಎಲ್ಲ ಕೆಲಸ ಆಗುತ್ತೆ, ಆ ವಾಯುದೇವರುಗಳ ಕೆಲಸ ಮಾಡೋದಿಲ್ಲ ಆಗ. ಈಗ ಪ್ರಳಯ ಕಾಲ ಇದ್ದರೆ ಮಾಡೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಕಿಮುತ ಪರಬ್ರಹ್ಮಣ ಏ ತಸ್ಮಾತ್ ಜಾಯತೆ ಪ್ರಾಣ ಆತ್ಮನ ಏಷ ಪ್ರಾಣೋ ಜಾಯತೆ ಬ್ರಹ್ಮಣೋ ವಾ ಏತಾನಿ ಕರಣಾನಿ ಇತ್ಯಾದಿ ಶ್ರುತೇ. ಆದ್ದರಿಂದ ಈ ಅರ್ಥನೇ ಇಟ್ಕೋಬೇಕೇ ಹೊರತು ಬೇರೆ ಅರ್ಥ ಮಾಡಿಕೊಡ್ದು ಅಂಬುದನ್ನು ತಿಳಿಸಿದರು. ಜೀವರಿದ್ದಾರೆ ಅಂದರೆ ಏನರ್ಥ, ದೇವ ದೇಹ ಎರಡೆರಡಿದೆ, ದೇಹಕ್ಕೆ ತಕ್ಕಂತೆ ಉಸಿರಾಟ ಮಾಡಿಸ್ಬೇಕು. ಸ್ವರೂಪ ದೇಹ ಬೇರೆ, ಬರವಿನ ದೇಹ ಬೇರೆ. ಅಲ್ಲಿ ಮುಕ್ತರಿಗೇನಿಲ್ಲ, ಯಾವುದಿಲ್ಲ. ಸಂಸಾರಿಗಳಿಗೇನಿದೆ, ಲಿಂಗದೇಹ ಇದೆ. ಲಿಂಗದೇಹಕ್ಕೆ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಏನು ಬೇಕು, ಒಂದು ಪ್ರಾಣಶಕ್ತಿ ಬೇಕು, ಅಷ್ಟಿದ್ದೇ ಇರುತ್ತೆ. ಗೊತ್ತಾಯ್ತಾ, ಪ್ರಾಣಶಕ್ತಿನೂ ಅನೇಕ ವಿಧ. ಇದು ಹೇಗೆ ನಮಗೆ ಜೀವ ಇದ್ದರೂ ಕೂಡ ಶಕ್ತಿ ಇಲ್ಲ ಅಂತೀವಲ್ಲ, ಆ ಥರ ಪ್ರಾಣಶಕ್ತಿ ಎಂಬುದು ಒಂದು ಪರ್ಪಸ್ಸಿ ಮಾತ್ರ. ಪ್ರಳಯ ಕಾಲದಲ್ಲಿ ಯಾವ ಪರ್ಪಸ್ ತೋರಿಸ್ತೇನೆ, ಹೇಗಿರ್ತಾರೆ ಅವರೆಲ್ಲ ಇನ್ಆಕ್ಟಿವ್ ಸ್ಟೇಜಲ್ಲಿ ಇರ್ತಾರೆ. ಇದು ಕರೆಂಟ್ ಇಲ್ಲದ ಕಾಲ ಫ್ಯಾನ್ ಹೇಗಿರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ ಅಷ್ಟೆ. ಗೊತ್ತಾಯ್ತಾ, ಕರೆಂಟ್ ಇದ್ದರೂ ಕೂಡ ಇಲ್ಲಿ ಆಕ್ಟಿವೇಟ್ ಮಾಡದೆ ಹೋದರೆ ಹಾಗೆ ಹೇಳಿದ್ದೇನು. ಶಾಚಾಸ್ತ್ರ ಅದೇನಿದೆ, ತಿರುಗ್ತಾ ಇದೆ ಫ್ಯಾನ್. ಈಗ ಫ್ಯಾನ್ ಅಂದ್ರೆ ಏನು, ನಿಂತಿದ್ರೆ ಫ್ಯಾನ್ ಅಲ್ಲ ಆ್ಯಕ್ಚುಲಿ. ಯಾವ ಫ್ಯಾನ್ ಅಂತ ಕರೆಯೋದು ಯಾವಾಗ ಇಲ್ಲೋರು, ಇದು ಫ್ಯಾನ್ ಆಗಿಬಿಡುತ್ತೆ, ಯಾಕೆ ಅದು ನಿಂತಿದೆ, ಇದು ಇದು ಫ್ಯಾನೇ. ಗೊತ್ತಾಯ್ತು, ಅದು ಕರೆಂಟ್ ಬಂದರೂ ತಿರುಗೋದಿಲ್ಲ, ಅರ್ಥ ಏನೋ, ಇದು ಫ್ಯಾನ್ ಅಲ್ಲ. ಸೊ ಪ್ರಾಣದೇವರು ಏನು ಮಾಡ್ತಾರಾಗ, ಅದು ಪ್ರಳಯ ಕಾಲ, ಪ್ರಳಯ ಕಾಲದಲ್ಲಿ ಏನು ಬೇಕಿಲ್ಲ ಅವರಿಗೆ, ಬರೀ ಅಸ್ತಿತ್ವ ಬೇಕು, ಅಸ್ತಿತ್ವದ ಮಟ್ಟಿಗೆ ಮಾತ್ರ ಕೊಡ್ತಾರೆ ಹೊರತು ಇವೆಲ್ಲ ಬೇಕಿಲ್ಲ. ತಿರುಗೋದಿರೋದು ಬೇಕಿಲ್ಲ. ಇರುವಿಕೆಗೆ ಬೇರೆ ಪ್ರಾಣ, ಇರುವಿಕೆಗೆ ಬೇರೆ, ಓಡಾಡೋದಕ್ಕೆ ಬೇರೆ. ಅವಾಗ ಓಡಾಟದ ಕೆಲಸ ಇಲ್ಲ, ಅದರಿಂದ ಕೊಡೋದಿಲ್ಲ. ಇವ್ರು ನಾನ್ ಎಕ್ಸಿಕ್ಯೂಟಿವ್ ಜಾಮ್ನರಿ ವೆಹಿಕಲ್ ಯಾಕೆ ಕೊಡ್ತಾರ ಆ ಟೈಪ್, ಯಾರಿಗೆ ಕೊಡೋದು ವೆಹಿಕಲ್ನ, ಅಷ್ಟೇ. ಆ ಇಲ್ಲೇ ಇಲ್ಲ, ಆದ್ದರಿಂದ ಕೊಡೋದಿಲ್ಲ. ಬುದ್ಧೇರ್ ಜಾಗರಣಂ ಸ್ವಪ್ನಂ ಸುಷುಪ್ತಿರಿತಿ ಹೋಚ್ಯತೆ ಮಾಯಾ ಮಾತ್ರವಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನಿ. ನೋಡಿದ್ರೆ ಎಷ್ಟು ಡಿಟೇಲ ಬರೀತಾರೆ, ಪ್ರತಿಯೊಂದು ಕೂಡ ಒಂದು ಪ್ರಕರಣ ಗ್ರಂಥ ಆದಾಗುತ್ತೆ. ನೋಡೋದಕ್ಕೆ ಭಾರಿ ಸಿಂಪಲ್ಲು. ಇದನ್ನು ಮುಗಿದೋಗಿತ್ತು ಅಂತ ಶುರುವಾದಾಗ ಏನಾಯ್ತು, ಈಗ ಕೊನೆಯ ಟೈಮ್ ಗಾಡ್ ಸೆಕ್ಷನ್ ಬಂದಾಗಾಯ್ತು. ಇದನ್ನು 4 ಕಿಲೋಮೀಟರ್ ಇದ್ದಾಗ ಇದು ಇವೆಲ್ಲ ಶಾಸ್ತ್ರಾರ್ಥ. ಈಗ ಬುದ್ಧೇ ಜಾಗರಣಂ ಸ್ವಪ್ನಂ ಸುಷುಪ್ತಿ ಇತಿಹ ಉಚ್ಯತೆ ಮಾಯಾ ಮಾತ್ರಮಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನೇ, ಎಲ್ಲ ಅದ್ವೈತ ಕಂಡ ಕಾಣುತ್ತೆ. ಇವೆಲ್ಲ ಮಾಯಾ ಮಾತ್ರಂ, ಎಲ್ಲ ಮಾಯೆ ಅಷ್ಟೇ, ನಾನಾತ್ವ ಅಂಬೋದು ಇಲ್ಲೇ ಇಲ್ಲ, ಭೇದ ಇಲ್ಲೇ ಇಲ್ಲ ಅಂತ ಕಾಣಿಸುತ್ತೆ. ಅದೆಲ್ಲ ಅಲ್ಲ ಅಂಬೋದು ಅರ್ಥ ಬರೀತಾರೆ. ಇದರ ಉಪನಿಷತ್ತಿನಲ್ಲಿ ಹಾಗೆ ಬಂದಿರೋದು, ನೇಹ ನಾನಾಸ್ತಿ ಕಿಂಚನ ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ, ಅದೇ ವಾಕ್ಯಗಳು ಇಲ್ಲಿವೆ. ಅದಕ್ಕೇನರ್ಥ, ಇದಕ್ಕೆ ಅರ್ಥ ಆಚಾರ್ಯ ಭಾಷೆ ವಿಸ್ತಾರ ಅದೇ ಬರೆದುಬಿಟ್ಟಿದ್ದಾರೆ. ಇಲ್ಲೂ ಸ್ವಲ್ಪ ಹೇಳ್ತಾರೆ, ನ ಸ್ವಪ್ನೇತ್ಯತ್ರ ಸ್ವಪ್ನಾದ್ಯವಸ್ಥಾಪಿ ನ ಬ್ರಹ್ಮಣ ಇತ್ಯುಕ್ತಂ ತರ್ಹಿ ಕಶ್ಯತ ಇತಿ ತತ್ರಾಹ ಬುದ್ಧೇರಿತಿ. ಬುದ್ಧಿಗೆ ಎಚ್ಚರ, ಸ್ವಪ್ನ ಸುಷುಪ್ತಿ ಅನ್ನೋದು ಯಾರಿಗೆ? ಬುದ್ಧಿ ಅಂದರೆ ಬುಧ ಜ್ಞಾನಂ ಧೀಯತೆ ಅಸ್ಮಿನ್ನಿತಿ ಬುದ್ಧಿರ್ಜೀವ, ಜೀವನಿಗೆ ಹೊರತು ಪರಮಾತ್ಮನಿಗೆ ಅಪ್ಲಿಕಬಲ್ ಅಲ್ಲ. ಇಲ್ಲಿ ಬುದ್ಧಿಗಿಲ್ಲ ಅಂತ ಹೇಳಿದರೆ ಜೀವನಿಗಿಲ್ಲ ಅಂತ ಅರ್ಥ. ಯಾವುದು? ಸ್ವಪ್ನಾದಿಗಳು ಮೂರು ಜೀವನಿಗಿಲ್ಲ. ಯಾಕೆ? ಸುಷುಪ್ತಿ ಅವಸ್ಥೆ ಅಥವಾ ಮೂರು ಅವಸ್ಥೆನೂ ಅಲ್ಲ. ಪ್ರಳಯ ಕಾಲ ಅಂಬೋದು ಮೂರು ಅವಸ್ಥೆನೇ ಅಲ್ಲ, ಆದ್ದರಿಂದ ಅದಿಲ್ಲ. ಸಂಸಾರ ಅವಸ್ಥೆಯಲ್ಲಿ ಇದ್ದಾಗ ಇದ್ದವಲ್ಲ, ಅವ್ಯಾವುದೂ ಇಲ್ಲ. ಈಗ ತಶ್ಚ ಜಾಗರಣಾಧಿಕ ಮುಚ್ಚತೆ ಹಾ ಸತ ಸೌಮ್ಯ ಇತ್ಯಾದಿ ಶ್ರುತಿ ಸಿದ್ಧಂ ಅಥ ಈ ತತ್ಪುರುಷ ಸ್ವಪಿತಿ ನಾಮ ಇತಿ ಚ. ಅನೇನ ಜಾಗ್ರರಾದೀನಾಂ ನಿರಾಲಂಬನತೆಯ ಮಿಥ್ಯಾತ್ವಮಪ ಮಿಥ್ಯಾತ್ವಂ ಅಪಾಸ್ತಂ. ಆದ್ದರಿಂದ ಜಾಗರಾದಿಗಳು ನಿರಾಲಂಬನವಾದ್ರಿಂದ ಸುಳ್ಳು ಎಂಬ ಅರ್ಥ ಅಲ್ಲ ಅದಕ್ಕೆ. ನಾನು ಸುಪ್ತ್ಯಾದಿ ಅವಸ್ಥಾವತ್ ವಿಶ್ವಾದೀನಾಮಪಿ ನಾನಾತ್ವಂ ಸತ್ಯಂ ಸ್ಯಾದಿತಿ ತತ್ರಾಹ ಮಾಯಾ ಮಾತ್ರವಿತಿ. ಪ್ರತ್ಯಗಾತ್ಮನಿ ಪರಮಾತ್ಮನಿ ಸ್ಥಿತಂ ನಾನಾತ್ವಂ ಮಾಯೆಯ ಸ್ವೇಚ್ಛೆಯ ಮಾತ್ರಂ ನಿರ್ಮಿತಂ ತ್ರಾತಂ ನ ಸ್ವಾಭಾವಿಕಂ. ಆದರೆ ಪರಮಾತ್ಮನಲ್ಲಿ ಏನು ಭೇದ ಹೇಳಿ ಕಾಣಿಸುತ್ತಲ್ಲ ಅದು ಮಾತ್ರ ಸುಳ್ಳು. ಜೀವನದಲ್ಲಿ ಹೇಗೆ ಸಂಸಾರಾವಸ್ಥೆಯಲ್ಲಿ ಒಂದು ರೀತಿ ಇರ್ತಾನೆ, ಮುಕ್ತಿಯಲ್ಲಿ ಒಂದು ರೀತಿ ಇರ್ತಾನೆ, ಇಂಥ ವ್ಯತ್ಯಾಸ ದೇವರಲ್ಲಿಲ್ಲ. ದೇವರು ಯಾವಾಗಲೂ ಹೇಗಿರ್ತಾನೆ? ಒಂದೇ ರೀತಿ ಇರ್ತಾನೆ, ಅವ್ರು ಯಾವ ಲೈಪಾದಗಳು ಇಲ್ಲ. ಏತೇನ ಕೃಷ್ಣನಾಮಾದಿ ರೂಪಾಣ ಮೂಲ ರೂಪೇಣ ಭೇದೋ ನಿರಸ್ತ ತದುಕ್ತ. ಆದ್ದರಿಂದ ಪೂರ್ಣಮದ ಪೂರ್ಣಭೇದ, ಯಾವ ರೂಪಗಳಿಗೂ ಪರಮಾತ್ಮ ರೂಪಗಳಿಗೂ ಭೇದ ಇಲ್ಲ, ಪಡೆಯಕಾದಲ್ಲೂ ಭೇದ ಇಲ್ಲ, ಅದು ದೇವರ ಮಹಿಮೆ. ಇಲ್ಲಿ ಜೀವನಿಗೆ ಜೀವ ಪದವನ್ನು ಬಿಟ್ಟುಬಿಟ್ಟು ದೇವರಿಗೆ ಅರ್ಥ ಮಾಡಿಕೊಂಡಾಗ ಅಪಾರ್ಥ ಬರುತ್ತೆ. ಒಗಟಾಗಿ ಹೇಳಿಬಿಟ್ರಷ್ಟೇ. ಈ ಮುಂಡಿಗೆ ಎಂಬ ನೋಡೋದಕ್ಕೆ ಕಾಣಿಸೋ ಯಾಕೆ ಕಾಣಿಸುತ್ತದೋ? ತಪ್ಪರ್ಥ ಕೊಟ್ಟ ಕಾಣಿಸುತ್ತೆ. ಅರ್ಥ ಮಾಡಿಕೊಂಡು ಏನಾಗುತ್ತದೋ ಸರಿ ಇರುತ್ತೆ. ಇವೆಲ್ಲ ಅಂಥವುಗಳು, ಇವು ಅವರಿಗೆ ಅರ್ಥ ಆಗಲಿಲ್ಲ. ಮುಂಡಿಗೆ ಯಾರಿಗೆ ಅರ್ಥ ಆಗಿದೆ? ಸಾಮಾನ್ಯ ಬುದ್ಧಿ ಇರೋರಿಗೆ ಅದಿಲ್ಲ, ಆದ್ದರಿಂದ ಅವ್ರು ಅರ್ಥ ಮಾಡಿಕೊಳ್ಳೋದಿಲ್ಲ. ಆಲಂಬನ ಅಂದರೆ ಆಶ್ರಯ, ನಿರಾಲಂಬನ ಅಂದ್ರೆ ಏನು? ಬೇಸ್ಲೆಸ್ ಅಂತ ಅರ್ಥ. ಕೃಷ್ಣರಾಮಾದಿ ರೂಪಾಣ ಮೂಲ ರೂಪೇಣ ಭೇದೋ ನಿರಸ್ತಃ. ಕೃಷ್ಣರಾಮಾದಿ ರೂಪಗಳಿಗೆ ಭೇದ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಮೂಲ ರೂಪದೊಂದಿಗೆ ಅಷ್ಟೇ ಹೊರತು ಜೀವೇಶ ಭೇದ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಅದಕ್ಕೆ ಆಚಾರ್ಯ ತಾತ್ಪರ್ಯ, ಪ್ರತ್ಯೇಕ ವಿಷ್ಣು ರೂಪಾಣ ಭ್ರಾಂತಿ ಮಾತ್ರಾಭಿಧಾಮತ ಜಗತಶ್ಚೈವ ವಿಷ್ಣೋಸ್ತು ಸತ್ಯೋಭೇದ ಸದೈವತು ಯಥಾಕಾಶ ಘನೌ ನಿತ್ಯಂ ಭಿನ್ನಾವೇವ ಪರಸ್ಪರಂ ಏವಮೀಶೋ ಜಗಚ್ಚೈವ ಭಿನ್ನಾವೇವ ಪರಸ್ಪರಂ. ಪ್ರತ್ಯೇಕ ವಿಷ್ಣು ರೂಪಾಣ ಭ್ರಾಂತಿ ಮಾತ್ರಾಭಿಧ ಯಥ ಮಾಯಾ ಮಾತ್ರ ಬಿದಂ ಅಂತ ಹೇಳಿದ್ರಲ್ಲ, ಕೃಷ್ಣ ದೇವರ ವಿಷ್ಣು ಅನೇಕ ರೂಪಗಳಿವೆಯಲ್ಲ ಅವಕ್ಕೆ ಭೇದ ಇದೆಯಲ್ಲ ಅದು ಭ್ರಾಂತಿನೇ ಹೊರತು ಜೀವೇಶ್ವರ ಭೇದ ಭ್ರಾಂತಿ ಅಂತ ಹೇಳಲಿಲ್ಲ. ಜೀವೇಶ್ವರ ಭೇದ ಭ್ರಾಂತಿ ಅಲ್ಲ, ಪರಮಾತ್ಮ ರೂಪರೂಪಗಳಿಗೆ ಭೇದ ಇದ್ದಿದ್ದು ಭ್ರಾಂತಿ. ಅವಾಗ ಎಲ್ಲರಿಗೂ ಗೊತ್ತಾಯ್ತಾಗ ಯಾರಿಗೆ ಯೋಚನೆ ಮಾಡೋರಿಗೆ ಶಾಸ್ತ್ರದ ಮೂಲಕ ಡೈರೆಕ್ಟ್ ಅಂತ ಕಾಣಿಸೋದಿಲ್ಲ. ಅವಾಗ ಏನು ಗೊತ್ತಾಗುತ್ತೆ? ವಿಷ್ಣು ರೂಪರೂಪಗಳಿಗೆ ಭೇದ ಇಲ್ಲ ಅಂಬೋದು ಕ್ಲಿಯರ್ ಆಯಿತು. ಜಗತ್ತಶ್ಚೈವ ವಿಷ್ಣುಸ್ತು ಸತ್ಯೋಭೇದ ಸದೈವತು. ಜಗತ್ತಿಗೂ ವಿಷ್ಣುವಿಗೂ ಏನು ಭೇದ ಇದೆ? ಏನದು? ಸದೈವ ಸತ್ಯ, ಯಾವಾಗಲೂ ಸತ್ಯವಾದದ್ದು. ಯಥಾಕಾಶ ಘನವು ನಿತ್ಯಂ ಭಿನ್ನಾಮೇವ ಪರಸ್ಪರಂ. ದೃಷ್ಟಾಂತ ಕೊಡ್ತಾರೆ, ಆಕಾಶ ಇದೆ, ಘನ ಇದೆ. ಘನ ಅಂದ್ರೆ ಏನು? ಮೇಘ. ಆಕಾಶದಲ್ಲಿ ಮೇಘ ಕಾಣಿಸ್ತಾ ಇದೆ. ಈಗ ನೋಡೋದಕ್ಕೆ ಏನನ್ಸುತ್ತೆ? ಫುಲ್ ಬೋಡ ಕವಿದಾಗ ಆಕಾಶನೇ ಮೇಘ, ಮೇಘನೇ ಆಕಾಶ ಅನಿಸಿಬಿಡೋದು. ಆದರೆ ನಿಜವಾಗ್ಲೂ ಏನದು? ಆಕಾಶ, ಆಕಾಶನೇ ಮೇಘ, ಮೇಘನೇ. ಏವ ಮೀಶೋ ಜಗಚ್ಚೈವ ಭಿನ್ನಾಮೇವ ಪರಸ್ಪರಂ. ಒಂದೇ ಆಕಾಶದ ಎಲ್ಲ ಕಡೆ ಮೇಘ ಸೇರಿಕೊಂಡಿದೆ, ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ, ಆದರೆ ನೋಡಿದರೆ ಆಕಾಶ ಎಲ್ಲಿ ಮೇಘ ಇಲ್ಲಿ ಗೊತ್ತಾಯ್ತಾ? ಮೇಘ ಹೋಯಿತು, ಆಕಾಶ ಕ್ಲಿಯರ್ ಆಗಿ ಕಾಣಿಸ್ತು. ಆಗ ಜೀವನೆಲ್ಲ ಒಳಗೋಗಿರೋದ್ರಿಂದ ಕ್ಲಿಯರ್ ಆಕಾಶ ಕಂಡಾಗೆ ದೇವರೊಬ್ಬನೇ ಕಾಣಿಸ್ತಾನೆ. ಅದು ವಿಶೇಷ ಮಹಿಮೆ. ಅದು ಇಲ್ಲಿ ಮಿಕ್ಸ್ ಆಗಿತ್ತ ಕಾಣಿಸೋದಿಲ್ಲ. ಈಗ ಅಷ್ಟು ಅರ್ಥ ಬಿಟ್ಬಿಟ್ಟು ಏನು ಮಾಡ್ಕೊಂಡಿವರು? ಎಲ್ಲ ಒಂದೇ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನನ್ ವೇ ಒಂ ತರ್ಹಿ ಜಗದ್ ಬ್ರಹ್ಮಣೋಶ್ಚ ಮುಂದೆ ಯಥಾ ಜಲಧರಾ ವ್ಯೋಮ್ನಿ ಭವಂತಿ ನ ಭವಂತಿ ಚ ಬ್ರಹ್ಮಣಿ ಇದಂ ತಥಾ ವಿಶ್ವಂ ಉಪಯಾತಿ ಉದಯಾಪ್ಯಯಂ. ಯಥಾ ಜಲಧರಾಹ ವ್ಯೋಮ್ನಿ ಭವಂತಿ ನ ಭವಂತಿ ಚ ಬ್ರಹ್ಮಣಿ ಇದಂ ತಥಾ ವಿಶ್ವಂ ಉಪಯಾತಿ ಉದಯಾಪ್ಯಯಂ. ಯಥಾ ಹೇಗೆ ಜಲಧರಾಹ, ಜಲಧರಾಹ ಮೇಘಗಳು, ಜಲಧರ ವ್ಯೋಮ್ನಿ ಭವಂತಿ ನಭವಂತಿ ಚ, ಆಕಾಶದಲ್ಲಿವೆ ಇಲ್ಲ, ಕೆಲವೊಮ್ಮೆ ಇದ್ದು ಇರುತ್ತೆ, ಕೆಲವೊಮ್ಮೆ ಕಾಣೋದಿಲ್ಲ. ಬ್ರಹ್ಮಣೇದಂ ತಥಾ ವಿಶ್ವಂ ಉಪಯಾತಿ ಉದಯಾಪ್ಯಯಂ. ಅದೇ ರೀತಿ ಪರಮಾತ್ಮನಲ್ಲಿ ಈ ಜಗತ್ತು ಮೇಘದಂತೆ, ಒಮ್ಮೆ ಕಾಣಿಸುತ್ತೆ ಒಮ್ಮೆ ಕಾಣಿಸೋದಿಲ್ಲ. ಆದರೆ ಅದು ಬೇರೆ, ಮಳೆಗಾಲದಲ್ಲಿ ಕಾಣಿಸ್ತೇವೆ ಆಮೇಲೆ ಕಾಣಿಸ್ಲಿಲ್ಲ ಅಷ್ಟೇ ಹೊರತು ಮೇಘಕ್ಕೆ ನಾಶನೂ ಆಗಿಲ್ಲ ಮತ್ತು ಆಕಾಶ ಆ ರೂಪನೂ ಹೊಂದಿಲ್ಲ. ಅದು ಆಕಾಶ ಆಕಾಶನೇ ಮೇಘ ಮೇಘನೇ. ಆ ಮೇಘನೇ ಆಕಾಶ ಆಗಿದ್ದರೆ ಮೇಘ ಹೊತ್ತಷ್ಟು ಆಕಾಶ ಕೂಡ ಹೋಗ್ಬಿಡ್ಬೇಕಾಗಿತ್ತು, ಹೋಗಲಿಲ್ಲ. ಏನು ಹೌದು ಹೌದು ಅನಂತ ಕೋಟಿ ಬ್ರಹ್ಮ, ಒಂದೇ ಒಂದು ಕಾಲಕ್ಕೆ ಒಂದೇ ಬ್ರಹ್ಮಾಂಡ. ಅಂಥ ಬ್ರಹ್ಮಾಂಡ ಎಷ್ಟಾಗಿವೆ ಈಗ? ಅನಂತ ಕೋಟಿ ಆಗಿವೆ. ಅವನ್ನೆಲ್ಲ ಧರಿಸ್ತಾನೆ ಪರಮಾತ್ಮ. ಅದು ದೇವರ ಮಹಿಮೆ ಅಷ್ಟೇ ಹೊರತು ಒಂದು ಕಾಲಕ್ಕೆ ಏನದು? ಒಂದೇ ಬ್ರಹ್ಮಾಂಡ. ಏತದತ್ಯುಕ್ತ ಯಥಾಕಾಶ ಘನವು ಇತ್ಯಾದಿನ, ಅದು ದೃಷ್ಟಾಂತ ಕೊಟ್ಟು ಹೇಳಿದರು. ನಾನು ಏವಂ ತರ್ಹಿ ಜಗದ್ ಬ್ರಹ್ಮಣೋಶ್ಚ ಭೇದೋನ ಪರಮಾರ್ಥಿಕ ಸ್ಯಾದಿತ್ಯತಃ ಸೋದಾಹರಣಂ ಭೇದಸ್ಯ ಸತ್ಯತ್ವ ಸಮರ್ಥಯತೆ ಯಥೇತಿ. ಉದಯಾಪ್ಯಯೋಹೋ ವಿಥೋ ಉದಯ ಅಪ್ಯಯ ಅಂದರೆ ಏನು? ಉದಯ ಅಂದರೆ ಹುಟ್ಟು, ಅಪ್ಯಯ ಅಂದರೆ ನಾಶ. ವಿರುದ್ಧ ಧರ್ಮತ್ವಾತ್ ಏಕವದ್ಭಾವ ಇದಂ ವಿಶ್ವಂ ಬ್ರಹ್ಮಾಧಾರತೆಯ ಸೃಷ್ಟಿ ಸಂಹಾರೋ ಯಾತಿ. ಈ ವಿಶ್ವ ಪರಮಾತ್ಮನನ್ನು ಆಧರಿಸಿ ಹುಟ್ಟು ಸಾವಗಳನ್ನು ಹೊಂದಿದೆ. ಗಗನಘನಯೋ ಆಧಾರ ಆಧೇಯ ಭಾವಯೋ ಆಧಾಯೋ ಭಯದೋ ಯಥ ಸತ್ಯ. ಆಧಾರವಾಗಿರೋದು ಗಗನ, ಆಧೇಯವಾಗಿದ್ದು ಮೇಘ, ಅವೆರಡಕ್ಕೂ ಭೇದ ಇರೋದು ಸತ್ಯ ಹೇಗೋ ಜಗತ್ತು ಮತ್ತು ಪರಮಾತ್ಮನಿಗೇನಿದೆ ಭೇದನೇ ಇದೆ. ಏತದತ್ಯುಕ್ತಂ ಯಥಾಕಾಶ ಘನವು ಇತ್ಯಾದಿನ, ಇದರಿಂದ ಯಥಾಕಾಶ ಘನವು ಅನ್ನೋ ಪದದಿಂದ ಇದನ್ನೆಲ್ಲ ತಿಳಿಸಿದರು. ಏತೇಹಿ ಅವಯವಾ ಪ್ರೋಕ್ತಃ ಸರ್ವಾವಯವಿನಾಮಿಹ ವಿನಾರ್ಥೇನ ಪ್ರತೀಯೇರನ್ ಪಟಸ್ಸೇ ವಂಗತಂತವಃ. ಇನ್ನೊಂದು ಶ್ಲೋಕ, ಒಂದು ಮೇಘ ಗಗನ, ಇನ್ನೊಂದು ಹೇಳ್ತಾರೆ ಏತೇಹಿ ಅವಯವಾ ಪ್ರೋಕ್ತಃ ಸರ್ವಾವಯ ವಿನಾಮಿ ಸರ್ವ ಅವಯವಿನಾಮಿಹ. ಎಲ್ಲ ಅವಯವಿಗಳು, ಅವಯವಿ ಅಂದರೆ ಅವಯವ ಹೊಂದಿರೋದು, ಅವಯವ ಅವಯವಿ ಧನ ಧನಿ, ಧನ ಇರೋನು ಧನಿ, ಅವಯವ ಇರೋದು ಅವಯವಿ. ವಿನಾರ್ಥೇನ ಪ್ರತಿ ಏರನ್ ಪಟಸ್ಸೇ ವಂಗತಂತವಹ, ಪಟಕ್ಕೆ ತಂತುಗಳು ಹೇಗೋ ಹಾಗೆ, ತಂತುಗಳು ಏನು ಅವಯನೋ ಅವಯವೇನೋ, ಪಟ ಏನದು ಅವಯವಿ, ಪಟ ಮತ್ತು ತಂತುಗಳು ಹೇಗೋ ಅವಯವ ಅವಯವಗಳು ಹಾಗೆ. ಇವೆಲ್ಲ ಅವಯವಗಳು, ಪರಮಾತ್ಮ ಯಾರು ಅವಯವಿ. ವಿನಾರ್ಥೇನ ಪ್ರತಿಯೇರನ್ ಪಟಸೇವೇಹ ತಂತವಹ, ಅದು ವಿವರಣೆ. ನಾನು ಜಗದ್ ಬ್ರಹ್ಮಣೋರಿವ ಅವಯವ ವಿನಾಮ ಅವಯವ ಅವಯವ ಅವಯವಿನಾಮಪಿ ಭೇದ ಸನ್ನೇವ ಕಿಂನ ಸ್ಯಾತ್ ಪಟಸ್ಯಾಮಿ ತಂತವ ಇತಿ ಪ್ರತೀತೇರ ಹತ್ರಾಹ ಏತ ಇತಿ. ಸರ್ವೇಷಾಂ ಮಹದಾದೀನಾಂ ಅವಯವಿನಾಂ ಯೇ ಅವಯವಾಹ ಪ್ರೋಕ್ತಃ ಖಾದಯಃ ಏತೇ ಅರ್ಥೇನ ವಿನಾ ಭೇದ ವ್ಯವಹಾರ ಮಂತರೇಣ ಪ್ರತಿಯೇರನ್ ಹಿ ಯಸ್ಮಾತ್ ತಸ್ಮಾತ್ ಅಭಿನ್ನ ಇತಿ ಶೇಷ ಕಥಂ ಅಭೇದ ಇತ್ಯತ್ರಃ ಪಟಸ್ಯ ಇತಿ. ಪಟಸ್ಯ ಅವಯವಾಹ ತಂತವೋ ಅವಯವಿನ ಪಟೇನ ಅಭಿನ್ನ ಇತಿ ಯಥಾ ಸಂಜ್ಞೆ ಅಂಗೀಕರ್ತವ್ಯಂ ತಂತು ಪಟ ಮೃದ್ಘಟ ಶುಕ್ಲ ಪಟ ಇತ್ಯಾದಿ ಅಭೇದ ವ್ಯವಹಾರ ದರ್ಶನಾತ್ ಪ್ರತ್ಯೇಕಂ ತಂತುನ ಭೇದೇಪಿ ಸಮುದಾಯ ರೂಪೇಣ ಅಭೇದ ಇತಿ ಪ್ರಕಟನಾಯ ತಂತವ ಇತಿ ಬಹುವಚನ ಅತಯವ ಅವಯವಿ ಅವಯವ ಅಭಾವ ಅಭೇದಾತ್ ಕೋಟ್ಯಂಶೋ ಭೇದ ಈರಿತ ಸೋಪಿ ಭೇದೋ ನ ಚ ಅಭೇದಾತ್ ಪೃಥಗೇವ ಪ್ರವರ್ತತೆ ವಾಕ್ಯಮತ್ರ ಗೃಹೀತಂ ಅನೇನ ಕಾರ್ಯಕಾರಣಾದೀನಾಂ ಭೇದ ಇತಿ ಮತಪಾಸ್ತಂ ಪಟಸ್ಯ ತಂತವ ಇತಿ ಪ್ರಯೋಗ ಪಟಸ್ಯ ಶುಕ್ಲಮಿತಿವತ್ ನಿಷ್ಕರ್ಷಣ ನಿಷ್ಕರ್ಷಣಾರ್ಥ ಸೋಪಿಸಿ ಹರಿಣೀಯ ಹರಿಣೀತ ಇತಿ ನ ಯುಕ್ತಿವಿರೋಧ ಅವಯವಿ ಅವಯವಾನಾಂತು ಕಾರ್ಯಕಾರಣ ವಸ್ತುನಾಂ ಏಕಏವ ನಿಯಂತಾಸೌ ಹರಿರ್ನಾರಾಯಣ ಪರಃ ಇತಿ ವಾಕ್ಯಾದ ಅವಗಂತವ್ಯ. ಇದು ಎರಡರ್ಥ ಹೇಳ್ತಕ್ಕಂಥ ಶ್ಲೋಕ ಇದು. ಏತೇಹಿ ಅವಯವಾ ಪ್ರೋಕ್ತಃ ಸರ್ವ ಅವಯವಿರಾಮಿಹ ವಿನಾ ಅರ್ಥೇನ ಪ್ರತಿಯೇರನ್ ಪಟಸೇವಾಂಗ ತಂತವಃ. ಈಗ ತಂತುಗಳಿದೆ, ವಸ್ತ್ರ ಇದೆ, ವಸ್ತ್ರಕ್ಕೂ ತಂತುಗಳಿಗೆ ಏನು ಸಂಬಂಧ? ಹಿಂದೆಲ್ಲ ಹೇಳಿದ್ದಾರೆ ವಸ್ತ್ರಗಳಿಗೆ ತಂತುಗಳಿಗೋ ಆ್ಯಕ್ಚುಲಿ ಎರಡು ತೆಗೆಸಿದಾಗ ಭೇದನೆ, ಒತ್ತಿಗಿದಾಗ ಭೇದನೆ, ಒಟ್ಟಾಗಿರೋದು ಭೇದಾಭೇದ ಅಂತ ಹೇಳಿಬಿಟ್ಟಿದ್ದ, ಗೊತ್ತಾಯ್ತಾ? ಪರಮಾತ್ಮನಿಗೂ ಪರಮಾತ್ಮ ರೂಪಗಳಿಗೂ ಕೂಡ ಅಭೇದನೇ ಇದೆ, ಅವಯವ ಅವಯವಗಳಿಗೆ ಹೇಗೆ ಭೇದ ಅಭೇದನೋ ಹಾಗೆ. ಆದರೆ ಜೀವನಿಗೂ ಪರಮಾತ್ಮರಿಗೂ ಹೇಗಿದೆ ಅಂತ ಕೇಳಿದರೆ ಭೇದನೇ ಇದೆ. ಯಾಕೆ? ತಂತುಗಳೇ ಬೇರೆ, ಪಟನೇ ಬೇರೆ. ಅನಂತಾನಂತ ತಂತುಗಳು ಒಂದು ಪಟ, ದೊಡ್ಡ ವಸ್ತ್ರ ಸಾವಿರಾರು ತಂತುಗಳು, ಸಾವಿರಾರು ಜೀವರು ಒಬ್ಬ ಪರಮಾತ್ಮ. ಇದು ಎರಡು ಭಾಗದಲ್ಲಿ ಒಟ್ಟಾಗಿ ಪಟಕ್ಕೂ ತಂತ್ರಗಳಿಗೂ ಒಂದೇ ಅಂಗಲಲ್ಲಿ ತಗೊಂಡಾಗ ಕಾರ್ಯಕಾರಣ ಭಾವ ತಗೊಂಡಾಗ ಭೇದ ಇಲ್ಲ. ಸೊ ದೇವರಿಗೂ ದೇವರ ರೂಪಗಳಿಗೂ ಭೇದ ಇಲ್ಲ ಒಂದರ್ಥ. ಇಲ್ಲಿ ತಂತ್ರಗಳು ಜೀವ ತಗೊಂಡ್ಬಿಟ್ಟಾಗ ತಂತ್ರಗಳು ಹೇಗೆ ಬೇರೆಯೋ ಜೀವ ಪರಮಾತ್ಮರ ಹಾಗೆ ಬೇರೆಯೇ ಹೊರತು ಒಂದಲ್ಲ. ಎರಡು ಕಪ್ಲೈ ಆಗೋದು ಅವರೇ ತಿಳ್ಕೊಂಡ್ರು ಒಂದೇ ತಗೊಂಡ್ರು ಅವರು. ಹೇಗೆ ಪಟಕ್ಕೂ ತಂತ್ರಗಳಿಗೂ ಭೇದ ಇಲ್ವೋ, ಬ್ರಹ್ಮ ಪಟ ಇದ್ದಾಗೆ ಜೀವರೆಲ್ಲ ಏನೋ ತಂತ್ರಗಳಿದ್ದಾಗೆ ಇಬ್ಬರಿಗೂ ಭೇದ ಇಲ್ಲ ಈ ಅರ್ಥ ಮಾಡಿಕೊಂಡ್ರು ಅದು ತಪ್ಪದು. ಆಚಾರ್ಯ ಹೇಳ್ತಾರೆ ಎರಡರ್ಥ, ಅವಯವೇ ಅವಯವನಂತೂ ಕಾರ್ಯಕಾರಣ ವಸ್ತುನಾಂ ಏಕಯೇವ ನಿಯಂತಾಸೋ ಹರಿರ್ನಾರಾಯಣ ಪರಃ ಇತಿ ವಾಕ್ಯಾದ ಅವಗಂತವ್ಯ. ನಿಯಮನ ಮಾಡ್ತಕ್ಕಂಥವನು ಒಬ್ಬೇ ವಿಷ್ಣುವು, ಅವನಲ್ಲಿ ಭೇದ ಇಲ್ಲ ಅಂತ ತಿಳಿಬೇಕೆ ಹೊರತು ಅದಕ್ಕೆಲ್ಲ ಭೇದ ಇದೆ. ಇನ್ನೊಂದು ಅನೇಕ ರೀತಿ ಹೇಳ್ತಾರೆ, ಈ ತಂತುಗಳಲ್ಲೂ ಪರಮಾತ್ಮ ಇದ್ದಾನೆ, ಪಟದಲ್ಲೂ ಪರಮಾತ್ಮ ಇದ್ದಾನೆ, ಈ ದಾರಗಳಲ್ಲೂ ಪರಮಾತ್ಮ ಇದ್ದಾನೆ, ತಂದೂ ಇದ್ದಾನೆ, ಎರಡು ವಸ್ತ್ರ ಮಾಡಿದಾಗ ಅದರಲ್ಲೂ ಇದ್ದಾನೆ. ಆದರೆ ವಸ್ತ್ರ ರೂಪದಲ್ಲಿ ಪರಮಾತ್ಮ, ತಂತು ರೂಪದಲ್ಲಿ ಪರಮಾತ್ಮ, ಎಲ್ಲರಿಗೂ ಕೂಡ ಏನಿಲ್ಲ, ಭೇದ ಇಲ್ಲ. ಆದರೆ ತಂತು ಇದೆ ಪಟ ಇದೆ, ಅದೇನದು, ಅದು ಬೇರೆಯೇ. ಏನು ಮಾಡ್ದ, ಎಲ್ಲ ಕಡೆ ಕರೆಂಟ್ ಇದೆ ನೋಡ್ದ, ಒಂದು ಹೋಲ್ಡರ್ ತೆಗೆದ ಕೈ ಇಟ್ಟ ಶಾಕ್ ಹೊಡೀತು, ಏನು ಟ್ಯೂಬ್ ಲೈಟ್ ತೆಗೆದ ಓ ಅಂತ ಅಂದ್ಬಿಟ್ಟ, ಮತ್ತೆ ಇನ್ನೊಂದು ಟ್ಯೂಬ್ ಅಲ್ಲಿ ಕೈ ಇಟ್ಟ ಮತ್ತೆ ಶಾಕ್ ಹೊಡೀತು. ಅಂದರೆ ಕರೆಂಟ್ ಏನಾಗಿದೆ, ಸೇಮ್ ಕರೆಂಟು, ಅಧಿಷ್ಠಾನ ಏನಾಗಿದೆ, ಬೇರೆ ಬೇರೆ ಇದೆ. ಅಧಿಷ್ಠಾನ ಭೇದ ಇದೆ, ಆ ಒಳಗಿರ್ತಕ್ಕಂಥ ಇದಕ್ಕೇನಿಲ್ಲ, ಭೇದ ಇಲ್ಲ. ಕರೆಂಟ್ ಅಂದರೆ ಕರೆಂಟೇ, ಅದು ಅದೇ ರೀತಿಯೇ ದೇವರು ಪಟದಲ್ಲೂ ಇದ್ದಾನೆ, ತಂತುವಿನಲ್ಲಿ ಇದ್ದಾನೆ. ಆದರೆ ಪಟಕ್ಕೂ ತಂತುವಿಗೂ ಭೇದ ಇದೆ. ಆದರೆ ಪಟಗತ ರೂಪಕ್ಕೂ ತಂತುಗತ ಭಗವದ್ ರೂಪಕ್ಕೂ ಭೇದ ಇಲ್ಲ. ಎರಡು ಒಟ್ಟಿಗೆ ಸೇರಿಸಿದ್ರೆ ಅವ್ರಿಗೆ ಗೊತ್ತಾಗದೇನೆ ಬರೀತ ಭೇದ ಇಲ್ಲ, ರೂಪರೂಪಗಳಿಗೆ ಭೇದ ಇಲ್ಲ, ಅವನು ಜೀವಬ್ರಹ್ಮ ಭೇದ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಹಾಗೆ ಮಾಡಿಕೊಳ್ಳಿ ಅಂತಲೇ ಬರೀತಾರೆ, ತಪ್ಪು ತಿಳ್ಕೊಳ್ಳಿ ಅಂತಲೇ ಬರೀತಾರೆ. ಅದು ಕನ್ಫ್ಯೂಷನ್ ಆಗಲಿಕ್ಕೆ ಕೊಟ್ಟಿರೋದು, ಯಾಕೆ ಎಲ್ಲರೂ ಓದ್ತಾರೆ ಇದನ್ನ. ಇನ್ನೂ ನೋಡಿ, ಅಕಸ್ಮಾತ್ ಏನಾದರೂ ಕ್ಲಿಯರ್ ಆಗಿ ಬಿಟ್ಟು ಸರ್ವೋತ್ತೋತ್ತ ಇವೆಲ್ಲ ಎಲ್ಲ ಕಡೆ ಬರೆದ್ಬಿಟ್ಟಿದ್ದರೆ ಅವ್ರು ಏನು ಮಾಡ್ತಿದ್ರು ಹೇಳಿ ನೋಡಂತೆ, ಅವರು ಉದ್ಧಾರ ಆಗ್ತಿದ್ರು ಅಥವಾ ಓದ್ತಾನೆ ನಮ್ಗೆಲ್ಲರಿ ಹಾಗೆ ಬೌದ್ಧಶಾಸ್ತ್ರ ಓದ್ತಾರ ಹಾಗೆ ಬೌದ್ಧಶಾಸ್ತ್ರ ಏನು ಮಾಡಿದರು, ಕ್ಲಿಯರಾಗಿ ಹೇಳಿಬಿಟ್ರು. ಅದಕ್ಕೆ ಏನು ಮಾಡಿದರು, ಅವ್ರನ್ನ ದೂರ ಇಟ್ಟರು. ವೇದವ್ಯಾಸರು ಏನು ಮಾಡಿದರು, ಮಿಕ್ಸ್ ಸೇರಿಸ್ಬಿಟ್ರು. ಅವಾಗ ಏನಾಯಿತು, ಏ ನಮ್ಮವ್ರ ವೇದವ್ಯಾಸರು ಅಂತ ತಿಳ್ಕೊಂಡ್ಬಿಟ್ರ, ಅರ್ಥ ಆಯ್ತಾ. ಆ ಥರ ಮಾಡಿದರು, ವೇದವ್ಯಾಸರು ತೋರಿಸ್ತಾರೆ ಜನಗಳ ಬದ್ಧ ಇರಬೇಕ ಆ ರೀತಿ ಇರ್ರಿ. ಆದರೆ ಸತ್ಯ ಹೇಳಬೇಕಾದ್ರೆ ಮಧ್ವಾಚಾರ ಇದ್ದಾಗ ಇರಬೇಕು, ಆ ಸತ್ಯನೇ ಬೇರೆ ಇಲ್ಲೇ ಇಲ್ಲ. ಅದು ಜನಗಳು ವ್ಯವಹಾರ ಮಾಡೋಕ್ಕಾದ್ರೆ ಹೇಗಿರ, ಮನೆಯಲ್ಲಿ ಆಚಾರ ವಿಚಾರ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪ್ಯಾಸೆಂಜರ್ ಅಷ್ಟೇ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒನ್ ಆಫ್ ದಿ ಪ್ಯಾಸೆಂಜರ್ಸ್. ಅವರು ಡಾಕ್ಟರ್ ಇಂಜಿನಿಯರ್ ಯಾರೂ ಇಲ್ಲ, ಪುಣ್ಯಕ್ಕೆ ಟಿಕೆಟ್ ಈ ರೀತಿ ಮಾಡಿಲ್ಲ, ಇಂಜಿನಿಯರ್ ಟಿಕೆಟ್ ಡಾಕ್ಟರ್ ಟಿಕೆಟ್ಸ್ ಇಲ್ಲ, ಪ್ಯಾಸೆಂಜರ್ ಟಿಕೆಟ್ ಅಷ್ಟೇ. ಅಲ್ಲಿ ಇದ್ರೆ ಮಾಧ್ವರಿ ಬೇರೆ ಟಿಕೆಟು, ಬ್ರಾಹ್ಮಣರು ಬೇರೆ ಟಿಕೆಟ್ ಮಾಡಿಲ್ಲ, ಮುಂದೆ ಬರ್ಬೋದು ಹೆಂಗಸರಿಗೆ ಅಷ್ಟೇ ಮಾಡಿದ್ದಾರೆ. ಅದಕ್ಕೂ ರಿಸರ್ವೇಷನ್ನು, ಟಿಕೆಟ್ಗಳು ಇಟ್ಕೊಂಡೋಗಿ ಮತ್ತೆ ಮೋಸ ಮಾಡಲಿಕ್ಕೆ ಕೊಟ್ಟರೆ ಎಂಡೇ ಇರೋದಿಲ್ಲ. ಆದರೆ ಮನೆಯಲ್ಲಿದ್ದಾಗ ಎಷ್ಟು ಆಗಿರಬೇಕು, ಹೊರಗೆ ಹೋದಾಗ ಆಗಿರಬಾರ್ದು. ನಾವು ಮನೆಯಾಗ ಹೇಗಿದ್ದಾಗ ಇರ್ತಾರೆ, ಒಳಗೆ ಹೊರಬಾರಿ ಗಾಡಿ ಅಡ್ಜೆಸ್ಟ್ ಮಾಡ್ತಾರೆ, ಬೈಸ್ಕೊಂಡಿರ್ತಾರೆ, ಹೊರಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಏನಲ್ಲಿ ಎಲ್ಲರಿಗೂ ಕಾಮನ್ ಆಗಿರ್ಬೇಕು, ನಾವು ಯಾವುದು ತೋರಿಸೋಣ ಸಿಟಿನೇ ಇಲ್ಲ ಅಲ್ಲಿ, ಅರ್ಥ ಆಯ್ತಾ. ಈಗ ಇಲ್ಲಿದ್ದಾಗ ಇರಬೇಕು, ಅದು ಮನೆಯಲ್ಲಿದ್ದಾಗ ಹೇಗಾಗೋ ಇರ್ತಾನೆ, ಅಲ್ಲಿ ಒಂದು ಭಾರಿ ಮಂಡಿ ಮಾಡಲಿಕ್ಕೆ ಹೋಗ್ತಾನೆ, ಬಾಯಿ ಬಂದು ಬೈದು ಕಳಿಸ್ತಾರೆ, ತಿಳಿಯುತ್ತಿಲ್ಲ ಮಾಡಬಾರ್ದು. ಆಗ ಹೊಂದ್ಕೊಳ್ಳೋ ಜಾಗ ಬೇರೆ, ಹೊಂದ್ಕೊಳ್ದಿರೋ ಜಾಗ. ಇಲ್ಲಿ ನಮ್ಮದೇ ಸಾಮ್ರಾಜ್ಯ, ಇಷ್ಟ ಬಂದಾಗಿರ್ಬೋದು. ಅಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹುಷಾರು ಅಂತಾರಲ್ಲ ಹಾಗೆ, ದಾರಿಯಲ್ಲಿ ಹೋಗ್ಲಿಕ್ಕೆ ಅವ್ರು ನಿಂತ್ಕೊಂಡು ಕ್ಯಾಂಪ್ ಹಾಕ್ಲಕ್ಕಲ್ಲ ಅಲ್ಲಿ, ಅರ್ಥ ಆಯ್ತಾ. ನಮ್ಮಲ್ಲಿ ಯಾತಕ್ಕೆ ಮಾತುರ ಅನ್ಪಾಪ್ಲ ಆಗ್ತಾರೆ ಅಂದರೆ, ವೇದವ್ಯಾಸರಿಗೆ ಅಂತ ಓದಿದ್ಮೇಲೆ ಹೇಗಿರ್ಬೇಕು ತಿಳ್ಕೊಂಡ್ಬಿಡ್ಬೇಕು. ನಾಲ್ಕು ಜನ ಮಧ್ಯೆ ಇದೆ, ಅಸುರಮೋಹನ ಮಾಡಾಗೆ ಇರಬೇಕು ಹೊರತು ಹೀಗಿರಬಾರ್ದು. ಪ್ರತ್ಯೇಕ ಇದ್ದಾಗ ಅವಾಗ ಮಾಡಬೇಕು, ಅವಾಗ ಅದು ಬದುಕ ಕಲೆ. ಅದಕ್ಕೆ ಹೇಳ್ತಾರೆ ನಾರದ್ರು ಹೇಗಿದ್ದಾರೆ ನೋಡಿದ್ರೆ ಎಕ್ಸಾಂಪಲ್, ಎಲ್ಲರಿಗೂ ಭಾರಿ ಬೇಕು ಅವರು. ನಾರದ್ರೆ ರಾವಣ ಕೂಡ ಬೆಲ್ಲಿ ಆಚಾರ ಅಂತ ಕರೆಯೋದು ಯಾರು ಆ ಥರ. ಅವ್ರು ವಿಷ್ಣು ಬರಬೇಕಾದ್ರೆ ಸುಳ್ಳೇ ಬರೋದಿಲ್ಲ, ನಾರಾಯಣ ಅಂತಾನೆ ಬರೋದು. ಬಂದರೂ ಕೂಡ ಏನು ಮಾಡೋದಿಲ್ಲ, ಅವರು ಜಗಳ ಕಟ್ಟಿಕೊಳಕ್ಕೆ ಹೋಗೋದಿಲ್ಲ, ತಮ್ಮ ಕೆಲಸ ಮಾಡ್ಕೊತಾರೆ, ಜಗಳ ಕಟ್ಟೋದಿಲ್ಲ, ಮತ್ತು ದೇವ್ರ ಕೆಲಸನೇ ಮಾಡ್ತಾರೆ. ಅದು ಭಾರಿ ವಿಶೇಷ. ಮಾಧ್ವರೆಲ್ಲ ನಾರದರಿದ್ದಾಗಿದ್ದು ಬಿಟ್ಟರೆ ಗಲಾಟೆನೇ ಬರೋದಿಲ್ಲ. ಇವರೆಲ್ಲ ಏನಾಗ್ತಾರೆ, ಆ್ಯಕ್ಚುಲಿ ಮೋಸ ಮಾಡೋದು ಬಕಾಸರ, ಅವ್ರು ಹೊರಗೊಂದು ಒಳಗೊಂದು ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಮೋಸ ಆಗ್ಬಿಡುತ್ತೆ. ನಾರದರ ಎಕ್ಸಾಂಪಲ್ ಭಾರಿ ಭಾದ್ರಾಸ ಅವಳು ಬರೀತಾರೆ, ನಾರದರು ರುದ್ರದೇವರಿದ್ದಾಗಿದ್ದಾರೆ ಅಂತಾರೆ. ರುದ್ರದೇವರು ಹಾಗೇನೆ, ಹೆಸರು ಭಾರಿ ಬೀರವ ಇಷ್ಟ, ಅವರು ಹೊರಗೆ ಮಾತ್ರ ಹೇಗಿದ್ದಾರೆ, ಹೊರಗೆ ಹೊರಗೆ ಆ್ಯಂಟಿ ವಿಷ್ಣು ಇದ್ದಾಗಿದ್ದಾರೆ, ನಾವು ನಮ್ಮದೇ ಮತ ಬೇರೆ ಅಂತೇಳಿ. ಒಳಗೆ ಪರಮ ವಿಷ್ಣು ಭಕ್ತರು ಅವರು, ಅದಕ್ಕೆ ಪಾರ್ವತಿ ಕೇಳಿದ್ರೆ ಮೆಲ್ಲಿಗೆ ಏನೋ ಹೇಳ್ತಿರ್ತಾರಲ್ಲಿ ಯಾವಾಗಲೂ ಅಂತ ಹೇಳಿ, ರಾಮ ರಾಮ ಅಂತ ಹೇಳಿದ್ರಲ್ಲ ಅದು. ಹೊರಗೆ ಹೇಳೋದೆಲ್ಲ ಬೇರೆ, ಒಳಗಿರೋದೇ ಬೇರೆ. ಇನ್ನೊಂದು ಕೇಸ್ ಅಂಥದ್ದು ಬೇಕಾದರೆ ಇವೆಲ್ಲ ಹತ್ತಿ ನೋಡ್ತಾ ಹೋಗೋದು. ಒಂದು ಅದಕ್ಕೆ ನಾರದರು ಹಾಗಿದ್ದಾರೆ, ರುದ್ರದೇವರು ಹಾಗಿದ್ದಾರೆ, ವೇದ ಪುರಾಣ ಹಾಗೆ ಬರೆದಿದ್ದಾರೆ, ಅದು ನೋಡಿ ಏನು ಮಾಡೋಕೆ, ರಾಯರ ಹಾಗಿದ್ದಾರೆ, ಇವತ್ತು ರಾಯರ ಹಾಗಿದ್ದಾರೆ. ಯಾರಾದರೂ ಕೂಡ ಮಾಧುರಿಗಿಂತ ಅಮಾಧುರೇ ಜಾಸ್ತಿ ಹೋಗ್ತಾರೆ ಇವತ್ತು. ರಾಯರ ಬಗ್ಗೆ ಏನಂತಿದೆ, ಮತ್ತು ಸರ್ವತಂತ್ರ ಸ್ವತಂತ್ರೋ ಸೌ ಮತ್ತು ಶ್ರೀ ಮಧ್ವ ಶ್ಲೋಕ ಹೇಳ್ತಾ ಹೇಳ್ತಾ ನಮಸ್ಕಾರ ಮಾಡ್ತಿರ್ತಾರೆ, ಬೇರೆಯವರು ಕೂಡ ಮತ್ತೆ ಆಶ್ಚರ್ಯ. ಇನ್ನು ಕೆಲವು ತೂಗಿರೇ ರಾಯರ ಹಾಡು ಬರ್ತದಲ್ಲ, ಅದನ್ನು ಹಾಡ್ಬೇಕಾದ್ರೆ ಇದು ಅದು ಎಲ್ಲ ಜನ ಎಲ್ಲ ಜನ ಇತ್ತಿರ್ತಾರೆ. ಅದ್ವೈತ ಮತವನ್ನು ನಿರ್ಮುರಿದಿಟ್ಟ ನಿಜಗುರು ಮಧ್ವ ಮತ ಉದ್ದಾರ ತೂಗಿರೆ, ಇವರು ಭಕ್ತಿಯ ಕೈ ಕಡೆ ನಿಂತಿರ್ತಾರೆ ಅವರು ಕೂಡ. ಗೊತ್ತಾಯ್ತಾ, ರಾಯರುಗಳು ಕಲಿಬೇಕು. ಅವರು ತತ್ವಂಜಲಿ ಹೇಗೆ ಬರೀತಾರೆ ಅಂದರೆ ಒಂದು ಅಕ್ಷರ ಕೂಡ ಕಾಂಪ್ರಮೈಸ್ ಮಾಡ್ಕೊಂಬೋದಿಲ್ಲ, 100% ಇದು. ನೋಡೋರಿಗೆ ರಾಯರನ್ನ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ, ಅರ್ಥ ಆಯ್ತಾ. ಅದೆಲ್ಲ ತೋರಿಸ್ತೀವಿ ಆ ರೀತಿ ಇದ್ದಿದ್ದಕ್ಕೆ ಅವ್ರ ಪಾಪ್ಯುಲಾರಿಟಿದ ಇಮ್ಯಾಜಿನ್ ಮಾಡೋಕ್ಕಾಗ ಅಷ್ಟು ಜಾಸ್ತಿ ಇದೆ. ಅದು ಬೇರೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತಿಲ್ಲ ಹೋದರೆ ಕೂಪಗೊಂಡೋಕ ಅಂತ ದೂರ ಮಾಡಿಬಿಡ್ತು. ಅದ್ರ ಬದುಕೋದು ಸಾಧನೆ ಎರಡೆರಡು ಆಗ್ಬೇಕು ನಮಗೀಗ. ಸಮಾಜದಲ್ಲಿರೋದ್ರಿಂದ ಸಮಾಜ ವಿರೋಧ ಕಟ್ಕೋಬಾರ್ದು, ನಮ್ಮ ಗುರಿ ಬೇರೆ ಇರೋದ್ರಿಂದ ಅದನ್ನ ಸ್ಯಾಕ್ರಿಫೈಸ್ ಮಾಡಬಾರ್ದು. ಗುರಿ ಬಿಡದಂತೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ತೋರಿಸ್ಕೊಡ್ತಾರೆ. ಇವತ್ತು ನಾವು ಅತಿ ಮಾಡಿದ್ರೆ ಏನಾಗುತ್ತೆ, ಹೊರಗಲ್ಲ ಒಳಗೆ ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ಗೊತ್ತಾಯ್ತೀರಿ, ಉದ್ದೇಶಪೂರ್ವಕ ಹಾಳು ಮಾಡಿಬಿಡ್ತಾರೆ. ಅದನ್ನ ತಿಳ್ಕೊಳ್ಳೋಕೆ ಇವೆಲ್ಲ ಇಂಪಾರ್ಟೆಂಟ್. ವೇದವ್ಯಾಸ ಹಾಗೆ ಬರೆದಿದ್ದಾರೆ, ನಾಳೆ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಯಾವುದು ಏನದು?